ஸ்ரீகுருப்போ நமஹ. ஹரி ஓம். ஹயக்ரீவம் சிதானந்த விக்ரஹம் சதனுக்ரஹம் தசக்ரீவச்சிதம் சாபான்மணிக்ரீவ விமோசனம் ஸ்வநாமக்ரஹணாதேவா நிரஸ்தக்ரஹ விக்ரஹம். விருந்தாவனகதம் வந்தே ப்ரஹ்மருத்ரேந்திரவந்திதம் ஸ்வாந்தஸ்தானந்தசையாய பூரணஜானரசாரணசே உத்துங்கவாக்தரங்காய மத்வதுக்தாப்தயே நம. குருமகிலகுணஜம் சத்குணைகாதிவாசம் ஷமதமபரிநிஷ்டம் சத்வநிஷ்டம் வரிஷ்டம் சகலசுஜனசிஷ்டம் நித்யநிர்தூதகஷ்டம் ஹயமுகபதநிஷ்டம் மாம் பஜந்து ப்ரபன்னாஹ. பூஜ்யாய ராகவேந்திராய சத்யதர்மரதாய ச பஜதாம் கல்பவ்ருக்ஷாய நமதாம் காமதேனவே நீலாக்கராச்சிதானந்தலீலாகோபாலபாலிதான் வித்யாபயோநிதீன் வந்தே ப்ரஹ்ம வித்யாகுருன் மம. ப்ரஹ்மச்சரிய ஹரிப்ரீதி சுவித்யாபாதசாலின இஷ்டதான் கஷ்டஹர்த்ருன்னஹ வித்யாமான்யான் முனீன்னும. வாதிராஜபதத்வந்த வாரியாசக்தமானசான் விஸ்வப்ரியகுருன் வந்தே வந்தோஹம் தேவி சுத்தயே. சத்யம் சத்யம் புனசத்யம் விஷ்ணுதீர்த்தப்ரசாதத்தஹ ஸர்வே காமாஹ பவந்தேவா ஷபதோ பிம்பசந்நிதௌ. சிந்தாமணிம் ஸ்வபக்தானாம் கல்பவ்ருக்ஷம் ச காமதம் ஸ்வாமினம் த்வாம் ரகுப்ரேமதீர்த்தம் வந்தே ஹ்யபீஷ்டதம். அஜ்ஞானதிமிரச்சேதம் புத்தி சம்பத்ப்ரதாயகம் விஜ்ஞான விமலம் சாந்தம் விஜயாக்கியகுரும் பஜே. ஸ்ரீ குருப்போ நம. ஹரி ஓம். விசேஷவாகி தேவஹூதி தேவி கேட்டா இருந்தாள். நின்னல்லி பக்தி மாடபேக்கு அந்த ஹேடிதியல்ல, ஆ பக்தி அந்தரே அது எந்தாது, ಭಕ್ತಿ ಕೀದೃಶಿ ಮಮಗೋಚರ, ನನಗೆ ಅರ್ಥ ಆಗುವಂತೆ ಹೇಳು. ಆ ಯೋಗನು ಅದರ ಅಂಗಗಳೇನು, ಅದರಿಂದ ವಿಶೇಷವಾಗಿ ನನಗೆ ಅಪರೋಕ್ಷ ಜ್ಞಾನ ಆಗುತ್ತೆ ಅಂತ ಹೇಳ್ತಾ ಇದ್ದೇಲ್ವಾ. ಆವಾಗ ಭಗವಂತ ಹೇಳ್ತಾನೆ, ಅಮ್ಮ ದೇವಾನಾಂ ಗುಣಲಿಂಗಾನಾಂ ಆನುಶ್ರಾವಿಕ ಕರ್ಮಣಾಂ சத்வே ஏவ ஏக மனசா விருத்தி ஸ்வாபாவி கீட்டுயா. இல்லி ஹெளத்தா இத்தாரே, தேவதைகளிகே விசேஷவாகி ஆனுஷ்ராவிக கர்மணாம் குணலிங்கானாம் சத்வே ஏவ ஏக மனசா விருத்தி ஸ்வாபாவி கீட்டுயா. ஈ மனசு தேவதைகளிகே சகஜவாகி ಭಗವಂತನಲ್ಲೇ ಇರುತ್ತೆ. ಆನುಷ್ಠಾವಿಕ ಕರ್ಮಣ ಅಂದರೆ ವೇದೋಕ್ತ ಕರ್ಮವನ್ನೇ ಮಾಡತಕ್ಕಂಥವರು, ಅಂದರೆ ಕರ್ಮ ಅಂತ ಮಾಡಿದರೆ ಅದೇ ಮಾಡಬೇಕು, ಆ ರೀತಿಯಾಗಿ ಸಹಜವಾದ ಸೆಟಪ್ ಇರುತ್ತವಲ್ಲಿ ಅಂಥ ಏಕ ಮನಸ್ಸು, ಏಕಾಗ್ರವಾದ ಮನಸ್ಸು ದೇವರಲ್ಲಿರುವುದು ಎಂಬುದು ವಿಶೇಷವಾಗಿ ಸ್ವಾಭಾವಿಕವಾಗಿ ಬಂದಿದೆ. ಇನ್ನು ಮಿಕ್ಕವರಿಗೆ ದೋಷದಿಂದ ಕೂಡಿಕೊಂಡಿರುತ್ತೆ ಮನಸ್ಸು, ಅದ ದೋಷಗಳನ್ನು ಕಳಕೊಳ್ಳೋದೇ ಯೋಗದ ಉದ್ದೇಶ. ಇನ್ನು ಭಕ್ತಿ ಅಂತ ಕರೀತಾ ಇದೆಯಲ್ಲಮ್ಮ, ಆ ಭಕ್ತಿ ಅಂದರೆ ಏನು ಅಂತ ಕೇಳ್ತಾ ಇದೆಯಲ್ಲ. ಭಕ್ತಿ ಹೇಳ್ತಾನೆ, ಅನಿಮಿತ್ತ ಭಗವತಿ ಭಕ್ತಿ ಸಿದ್ಧೇಹ ಗರೀಯಸಿ ಜರಯತ್ಯಾಶು ಯಾ ಕೋಶಂ ನಿಗೀರ್ಣ ಮನಲೋ ಯಥಾ. ಇಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ, ಭಕ್ತಿ ಅಂದರೆ ಏನು ಅಥವಾ ಭಕ್ತಿ ಹೇಗಿರಬೇಕು, ಎರಡು ಪ್ರಶ್ನೆಗಳು ಹೇಳ್ತಾರೆ. ದೇವರಲ್ಲಿ ನಾವು ಮಾಡುವ ಪ್ರೀತಿಯೇ ಭಕ್ತಿ, ದೇವರಲ್ಲಿ ನಾವು ಮಾಡುವ ಪ್ರೀತಿಯೇ ಭಕ್ತಿ. ಸ್ನೇಹೋ ಭಕ್ತಿ ರೀತಿ ಪ್ರೋಕ್ತಃ ತಯಾ ಮುಕ್ತಿ ನ ಚಾನ್ಯಥಾ. ದೇವರಲ್ಲಿ ನಾವು ಮಾಡುವ ಪ್ರೀತಿಯೇ ಭಕ್ತಿ. ಹಾ, ಚಿಕ್ಕ ಚಿಕ್ಕ ದೃಷ್ಟಾಂತೇನಾದರೂ ಕೊಡ್ರಿ. ಒಬ್ಬರು ಸ್ವಾಮಿಗಳಲ್ಲಿ ಹೋಗಿದ್ದಾರೆ. ಯಾರು ಸ್ವಾಮಿಗಳು? ಅಲ್ಲಿ ಅವರ ಮಠಕ್ಕೆ ಹೋದಾಗ ಸ್ವಾಮಿಗಳು ಸ್ವಲ್ಪ ವಯಸ್ಸು ಆಗಿದೆ, ಹೂವನ್ನು ಕೊಯ್ತಾ ಇದ್ದಾರೆ ದೇವರ ಪೂಜೆಗಾಗಿ. ಅದು ನೋಡಿ ಇವರಿಗೆ, ಸ್ವಾಮಿ ನೀವು ಪಕ್ಕಕ್ಕೆ ಬನ್ನಿ, ನಾ ಮಾಡಿಕೊಡ್ತೇನೆ. ನೀವ್ಯಾಕೆ ಇದೆಲ್ಲ ಮಾಡ್ತೀರಾ? ಯಾರಾದ್ರು ಹೇಳಿದ್ರೆ ಮಾಡಿಕೊಡ್ತಾರಲ್ವಾ? ಅವಾಗ ಗುರುಗಳು ಹೇಳಿದ ಉತ್ತರ, ದೇವರಲ್ವಾ, ನನ್ನ ದೇವರು ನನಗಿಷ್ಟು ಹಿತ ಮಾಡುತ್ತಾನೆ, ಅವನಿಗೆ ನಾನು ಮಾಡಬೇಕಲ್ವ? ಯಾರೋ ಮಾಡಿದ್ದನ್ನು ಕೊಟ್ಟರೆ ಏನು ಉಪಯೋಗ? ನನಗೆ ಸಂತೋಷ ಆಗಲ್ಲ. ನನಗಾಗಿ ಎಷ್ಟು ಉಪಕಾರ ಮಾಡುತ್ತಾನವ, ಅವನಿಗೆ ನಾನಾಗಿ ಕೊಟ್ಟರೆ ನನಗೆ ಸಂತೋಷ ಆಗುತ್ತೆ. ಆ ಸಂತೋಷಕ್ಕಾಗಿ ತೆಗೀತಾ ಇದ್ದೇನಷ್ಟೇ, ಇನ್ಯಾರೂ ಇಲ್ಲ ತೆಗೆಯಲಿಕ್ಕೆ, ಅವರು ಬರಲ್ಲ ಅಂತಲ್ಲ. ಅನೇಕ ಜನ ಇದ್ದಾರೆ, ಆ ಕೆಲಸ ನಾನು ಮಾಡಿಕೊಳ್ಳ. ಇನ್ನೊಬ್ಬ ಸ್ವಾಮಿಗಳಾದರೆ ವಿಶೇಷವಾಗಿ ನಮ್ಮವರು ಇದ್ದಾರೆ, ಆ ದೇವರು ಇರುವಂತಹ ಕೋಣೆ ಇಡೀ ಅವರೇ ಒರೆಸಿಕೊಳ್ತಾರೆ, ಬಟ್ಟೆಯಿಂದ ಒರೆಸ್ತಾರೆ, ಬತ್ತಿ ಅವರೇ ಹಾಕ್ಕೊಳ್ತಾರೆ, ಗಂಧ ಅವರೇ ತೆಕ್ಕೊಳ್ತಾರೆ, ಪುಷ್ಪ ಅವರೇ ತರ್ತಾರೆ, ಅವರೇ ಶುದ್ಧ ಪೂಜೆ ಮಾಡ್ತಾರೆ. ಕೇಳೋ ಮಾತಿಷ್ಟೇ, ಅವರು ಅದರಲ್ಲಿ ನನಗೆ ಸಂತೋಷ ಸಿಗ್ತದೆ. ಅವನನ್ನು ಪ್ರೀತಿ ಮಾಡುವುದರಲ್ಲಿ ನನಗೆ ಸಂತೋಷ ಸಿಗ್ತಾ ಇದೆ, ಇದು ಭಕ್ತಿ. ಅದು ಕೇವಲ ಅಂದರೆ ಪುಷ್ಪಾದಿಗಳನ್ನು ಕೊಡುವುದು ಇದಂತಲ್ಲ, ಅವನ ಮೇಲೆ ಪ್ರೀತಿ ಏನಿದೆಯಲ್ವಾ, ಆ ಪ್ರೀತಿಯೇ ಭಕ್ತಿ, ಅದು ಬಿಟ್ಟರೆ ಇನ್ನೊಂದಿಲ್ಲ ಅಂತ ಹೇಳ್ತಾ ಇದ್ದ. ಹಾಗಾದರೆ ಆ ಭಗವಂತನ ಮೇಲೆ ನಾವು ತೋರುವ ಪ್ರೀತಿ ಹೇಗಿರಬೇಕು ಹೇಳ್ತಾರೆ, ಅಂತರಾಯ ಸಹಸ್ರೇಣಾಪಿ ಪ್ರತಿಬದ್ಧ. ಸಾವಿರಾರು ಆತಂಕಗಳು ಬಂದರೂ ಅದು ನಿಲ್ಲಬಾರದು. ನಿರಂತರ ಅಪ್ರತಿಬದ್ಧ ನಿರಂತರ ಪ್ರೇಮ ಪ್ರವಾಹ ರೂಪ ಭಕ್ತಿ ವಿಷಯಾಯ ಅಂತ ಹೇಳುತ್ತಾರೆ ಯಾದವಾರ್ಯರು. ಪ್ರೇಮ ಪ್ರವಾಹ, ದೇವರ ಮೇಲೆ ಏನು ಪ್ರೀತಿ ಇದೆ ಅದು ಪ್ರವಾಹದಂತೆ ಬರಬೇಕು. ಎಷ್ಟೇ ಅಂತರಾಯಗಳು ಬಂದರೂ ಅದನ್ನು ಸೀಳಿಕೊಂಡು ಹೊರಗೆ ಬರ್ತಾ ಬರಬೇಕು, ಅಂಥದ್ದನ್ನು ಭಕ್ತಿ. ಇನ್ನೂ ಲಕ್ಷಣ ಹೇಳ್ತಾರೆ, ಆತ್ಮ ಆತ್ಮೀಯ ವಸ್ತುಭ್ಯೋಪಿ ಅನಂತ ಗುಣಾಧಿಕ. ನಾವು ನಮ್ಮ ಸುತ್ತು ಇರುವ ವ್ಯಕ್ತಿಗಳು ಪದಾರ್ಥಗಳ ಮೇಲೆ ತೋರುವಂಥ ಪ್ರೀತಿಗಿಂತಲೂ ನಮ್ಮ ಮೇಲೆ ನಾವು ತೋರುವ ಪ್ರೀತಿಗಿಂತಲೂ ಜಾಸ್ತಿ ಪ್ರೀತಿ ಇರಬೇಕಂತ. ಎಷ್ಟು ಅನಂತ ಪಟ್ಟು ಪ್ರೀತಿ ಇರಬೇಕು. ಆವಾಗ ಆ ಪ್ರೀತಿಯನ್ನು ನಾವು ದೇವ ಭಕ್ತಿ ಅಂತ ಕರೀತಾರೆ. ಇನ್ನ ಮುಂದೆ ಹೇಳ್ತಾ ಬರ್ತಾ ಇದ್ದಾರೆ, ಆ ಭಕ್ತಿ ದೇವರಲ್ಲಿ ಮಾಡುವಾಗ ಭಕ್ತಿಯ ಲಕ್ಷಣ ಏನಿರಬೇಕು ಅಂತ ಹೇಳ್ತಾ ಇದ್ದಾರೆ. ಅನಿಮಿತ್ತ ಭಗವತಿ ಭಕ್ತಿ ಸಿದ್ಧೇರ್ ಗರೀಯಸಿ. ಯಾವುದೇ ಒಂದು ಕಾರಣದಿಂದಾಗಿ ಭಕ್ತಿ ಬಂದು ಪ್ರೀತಿ ಬಂದಿರಬಾರದು ದೇವರಲ್ಲಿ. ಕಾರಣ ಅಂದರೆ ಫಾರ್ ಸಮ್ ರೀಸನ್, ರೀಸನ್ ಅಂದರೂ ವ್ಯಾಜ ಅಂದರೂ ಒಂದೇ, ವ್ಯಾಜ ಅಂದರೆ ನೆಪ. ಅದಕ್ಕೆ ನಿರ್ವ್ಯಾಜಾಂ ನಿಶ್ಚಲಾಂ ಸತ್ ಗುಣ ಗಣ ಬೃಹತೀಂ ಗೋವಿಂದೇ ದೇಹಿ ಭಕ್ತಿಂ. ದೇವರಲ್ಲಿ ಭಕ್ತಿ ಕೊಡಿ ನಮಗೆ, ಎಂಥ ಭಕ್ತಿ, ನಿರ್ವ್ಯಾಜಾಂ, ನನಗೆ ಇದು ಬೇಕು ಆದ್ದರಿಂದ ಭಕ್ತಿ ಮಾಡ್ತೀನಿ, ಇದು ಬೇಕು ಆದ್ದರಿಂದ ಭಕ್ತಿ ಮಾಡಿ, ಮೋಕ್ಷ ಬೇಕು ಅದರಿಂದ ಭಕ್ತಿ ಮಾಡ್ತೀನಿ, ಇದಿರಬಾರದು. ಮೋಕ್ಷವೂ ಬೇಡ ಬೇಡ ಅಂತ, ನೀನೇ ಬೇಕು ನನಗೆ. ನೀನೇ ಬೇಕು, ನೀನೇ ಸಾಕು. ಅನಿಮಿತ್ತ ಭಗವತಿ ಭಕ್ತಿ ಸಿದ್ಧೇಹೇ ಗರೀಯಸಿ. ಸಿದ್ಧಿಗೆ ಪ್ರಧಾನವಾಗಿ ಬೇಕಾಗಿದ್ದು ಯಾವ ನಿಮಿತ್ತವೂ ಇಲ್ಲದೇ ಇರುವಂಥ ಭಕ್ತಿ. ಅದು ಎಂಥದ್ದು ಅಂತ ಹೇಳ್ತಾ ಇದ್ದಾರೆ. ಜರಯತ್ಯಾಶುಯ ಕೋಶಂ ನಿಗೀರ್ಣ ಮನಲೋ ಯಥಾ. ಆ ಭಕ್ತಿ ಹುಟ್ಟಿದ್ದು ವಿಶೇಷವಾಗಿ ಕೋಶವನ್ನು ನಾಶ ಮಾಡಿಬಿಡುತ್ತೆ, ಜೀರ್ಣ ಮಾಡಿಬಿಡುತ್ತೆ. ಜರಯತಿ ಅಂದರೆ ಅದನ್ನು ಶಿಥಿಲ ಮಾಡಿಬಿಡುತ್ತೆ. ಹೇಗೆ ಹೇಳ್ತಾರೆ? ಈ ಬಿದುರಿನ ಪೊದೆ ಅದರೊಳಗೆ ಎರಡು ಬಿದುರಿನ ಗಿಡಗಳು ಒಂದಕ್ಕೊಂದು ರಾಚಿಕೊಂಡಾಗ, ಒರೆಸಿಕೊಂಡಾಗ ಬೆಂಕಿ ಹುಟ್ಟುತ್ತೆ. ಬೆಂಕಿ ಹುಟ್ಟಿದರೆ ಆ ಬೆಂಕಿ ವಿಶೇಷವಾಗಿ ಆ ಬಿದುರನ್ನೇ ಸುಟ್ಟು ಬಿಡುತ್ತೆ. ಹಾಗೆಯೇ ಇಲ್ಲಿ ಕೋಶ ಅಂದರೆ ಯಾವುದು ಅಂದರೆ ಲಿಂಗ ದೇಹವೇ ಕೋಶ. ಆ ಲಿಂಗದ ಈ ಭಕ್ತಿ ಎಲ್ಲಿಂದ ಹುಟ್ಟುತ್ತಾ ಇದೆ ನೋಡಿ, ಚೆನ್ನಾಗಿ ಹೇಳುತ್ತಾರೆ. ಆಪ್ಟ್ ಪರ್ಫೆಕ್ಟ್ ಎಕ್ಸಾಂಪಲ್ಸ್ ಕೊಡಬೇಕು. ಇಲ್ಲಿ ಬಿದುರಿನ ಗಿಡಗಳು ಮೂರು, ಲಿಂಗ ದೇಹದಲ್ಲಿರುವ ಬಿದುರಿನ ಗಿಡಗಳು ಮೂರು ಯಾವುದು ಅಂದರೆ ಬಿದಿರು ಗಿಡ ಇದೆ ಮತ್ತು ಬಿದಿರು ಗಿಡ ಲಿಂಗ ದೇಹದಲ್ಲಿ ಗಿಡಗಳಿವೆ ಅಂತ ತಿಳ್ಕೊಬೇಡಿ. ಅಲ್ಲಿ ದೃಷ್ಟಾಂತ, ಬಿದುವಿನ ಗಿಡದ ಸ್ಥಾನದಲ್ಲಿರುವವು ಮೂರು ಯಾವುದು? ಸತ್ವಗುಣ, ರಜೋಗುಣ, ತಮೋಗುಣ. ಈ ಮೂರು ಘರ್ಷಣೆ ಆದಾಗ, ಮೂರರ ಘರ್ಷಣೆ ಆದಾಗ ಅಲ್ಲಿ ಹುಟ್ಟೋ ಬೆಂಕಿಯೇ ಭಕ್ತಿ. ಆ ಬೆಂಕಿ ಏನು ಮಾಡುತ್ತೆ ಅಂದರೆ ವಿಶೇಷವಾಗಿ ಆ ಮೂರು, ಹೇಗೆ ಬಿದುರಿನ ಪೊದೆಯಲ್ಲಿ ಹುಟ್ಟಿದ ಬೆಂಕಿ ಆ ಬಿದುರನ್ನೇ ಸುಟ್ಟು ಬಿಡುವಂತೆ, ಈ ಮೂರು ಗುಣಗಳಿಂದ ಹುಟ್ಟಿದ ಈ ಹೊರಗಿನ ಮನಸ್ಸಿನ ವಿಕಾರ ರೂಪವಾದ ಅಂತಃಕರಣ ಪರಿಣಾಮ ರೂಪವಾದ್ದು ಅಂತ ಹೇಳ್ತಾರೆ. ಮನಸ್ಸಿನ ವಿಕಾರ, ಮನಸ್ಸಿನಲ್ಲಿ ಆ ಚಿಂತನೆ ಬರ್ತಾ ಇದೆ ದೇವರ ಮೇಲೆ ಪ್ರೀತಿ, ಆ ಪ್ರೀತಿಯಲ್ಲಿ ಹುಟ್ಟುತ್ತಾ ಇದೆ ಮನಸ್ಸಲ್ಲಿ ತಾನೇ. ಆ ಮನಸ್ಸಿನಲ್ಲಿ ಹುಟ್ಟಿದಂಥ ಆ ಪ್ರೀತಿ ಭಾವನೆ ಅಂತಃಕರಣ ಪರಿಣಾಮ ಅದೇನು ಮಾಡುತ್ತಾ ಇದೆ ಹುಟ್ಟಿದ್ದು ಅಂದರೆ ಹೇಳ್ತಾರೆ ಆ ಮೂರು ಗುಣಗಳನ್ನು ಸುಟ್ಟು ಬಿಡುತ್ತೆ. ಅಂದರೆ ಮೂರು ಗುಣಗಳಿಂದ ಕೂಡಿದ ಕೋಶ ಅಂದರೆ ಯಾವುದು ಅಂದರೆ ವಿಶೇಷವಾದ ಲಿಂಗದೇಹ, ಲಿಂಗದೇಹವನ್ನು ಜೀರ್ಣಗೊಳಿಸಿಬಿಡುತ್ತೆ, ಶಿಥಿಲಗೊಳಿಸಿಬಿಡುತ್ತೆ. ಇನ್ನು ಕೆಲವರು ಹೇಗೆ, ಯಾರ್ಯಾರು ಹೇಗೆ ಹೇಗೆ ನನ್ನನ್ನು ಚಿಂತನೆ ಮಾಡುತ್ತಾರೆ, ಈ ಭಕ್ತಿ ಪೂರ್ವಕವಾಗಿ ಹೇಗೆ ಮಾಡುತ್ತಾರೆ ಹೇಳ್ತಾರೆ. ನೈಕಾಮ್ಯತಾಂ, ಇಲ್ಲಿ ವಿಶೇಷವಾಗಿರ್ತಕ್ಕಂಥ ಭಗವಂತನಲ್ಲಿ ಭಕ್ತಿ ಮಾಡುವ ಕಾಲಕ್ಕೆ ಕೇಚಿತ್ ಮತ್ಪಾದ ಸೇವಾಭಿರತಾ ಮದೀಹಾ ನೈಕಾತ್ಮ್ಯತಾಮ್ಯೇ ಸ್ಪೃಹಯಂತಿ ಕೇಚಿತ್. ಏಕಾತ್ಮ್ಯತಾ ಎಂಬುದು ಕೆಲವರು ಒಪ್ಪಲ್ಲ. ಅಂದರೆ ಅರ್ಥ ಏನು ಹೇಳ್ತಾರೆ? ನನ್ನ ಭಕ್ತರಾದವರು ನನ್ನ ಸೇವಾ ಮತ್ ಪಾದ ಸೇವಾ, ನನ್ನ ಪಾದ ಸೇವಾ ಮಾಡಬೇಕು ಅಂತ ಅದರಲ್ಲಿ ರತರಾದವರು, ನನ್ನನ್ನೇ ಬಯಸುವುದು ಅಂದರೆ ತಾವೇ ನಾನಾಗಬೇಕು ಅಂತ ಬಯಸುವವರಲ್ಲ. ಅದು ಹೇಳ್ತಾರೆ ನ ಏಕಾತ್ಮ್ಯತಾಮ್ಮೇ ಸ್ಪೃಹಯಂತಿ. ಏಕಾತ್ಮ್ಯತ ಅಂದರೆ ನನ್ನ ಜೊತೆಗೆ ಐಕ್ಯವನ್ನು ಅವರು ಬಯಸೋದಿಲ್ಲ, ಒಂದರ್ಥ ಇದು. ಅಂದರೆ ಯಾರು ನನ್ನ ಭಕ್ತರಾದವರು ನನ್ನಿಂದ ಅವರು ಭಿನ್ನ ಅಂತ ತಿಳ್ಕೊಂಡಿರ್ತಾರಷ್ಟೇ ಹೊರತು ನನ್ನಿಂದ ಅವರು ಒಂದೇ ಎಂಬುದನ್ನು ಅವರೆಂದು ತಿಳಿಯಲ್ಲ. ನನ್ನ ಸೇವಾದಲ್ಲಿ ರತರಾಗಿರ್ತಾರೆ, ನನ್ನ ಕುರಿತೇ ಆಲೋಚನೆ ಮಾಡ್ತಾ ಇರ್ತಾರೆ. ಏ ಅನ್ಯೋನ್ಯತೋ ಭಾಗವತಾ ಪ್ರಸದ್ದ ಸಂಭಾದಯಂತೆ ಮಮ ಪೌರುಷಾಣಿ. ಅವರು ಇನ್ನೇನು ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ, ಈ ಭಕ್ತಿಯಿಂದ ಕೂಡಿದವರೇ ಭಾಗವತರು. ಈ ಭಾಗವತರು ಒಬ್ಬರಿಗೊಬ್ಬರು ಸೇರಿಕೊಳ್ತಾರೆ. ಪ್ರಸಜ್ಯ ಸಂಭಾಜಯಂತೆ ಮಮ ಪೌರುಷಾಣಿ, ನನ್ನದೇ ಆದ ವಿಶೇಷವಾದ ಪರಾಕ್ರಮ, ನನ್ನ ಕಥೆಗಳನ್ನು ಒಬ್ಬರಿಗೊಬ್ಬರು ಹೇಳಿಕೊಳ್ತಾ ಬರ್ತಾರೆ. ಏನಂತಾದ್ದಿರತ್ರಿ, ಏನು ಏನು, ಈ ಒಟ್ಟಾರೆ ಟೆಕ್ಸ್ಟ್ ಬುಕ್ ಇಷ್ಟೇ ಅಲ್ಲ ಭಾಗವತ, ಅದರಲ್ಲಿರೋದೇ ಕವರ್ ಮಾಡ್ತಾರೆ ಅಷ್ಟೇ ತಾನೆ. ಅವರು ಸುಮ್ಮನೆ ಪುಸ್ತಕದಲ್ಲಿ ಹೇಳಿರುವ ಶಬ್ದಗತ ಅರ್ಥವನ್ನು ಸುಮ್ಮನೆ ಹೇಳುವುದಲ್ಲ, ನಡೆದದ್ದನ್ನು ನೆನೆಯುತ್ತಾ ತಾವಲ್ಲಿಗೆ ಹೋಗಿಬಿಟ್ಟಿರ್ತಾರೆ. ಆ ಒಂದು ಸ್ಥಿತಿಗೆ ಅವರು ಹೋಗಿಬಿಟ್ಟಿರ್ತಾರೆ. ದೃಷ್ಟಾಂತ ಹೇಳಬೇಕಾದರೆ, ವ್ಯಾಸತತ್ವಜ್ಞರು ಪಾಠ ಮಾಡುತ್ತಾ ಇದ್ದರು. ಮಾಡುವಾಗ ಅಲ್ಲಿಗೆ ಗುರು ಗೋಪಾಲ ವಿಠಲ ದಾಸರು ಬರ್ತಾರೆ. ಬಂದಾಗ ಅವರು ಬೃಂದಾವನದಲ್ಲಿ ಆಕಳುಗಳ ಮಧ್ಯೆ ಕೊಳಲಿಂದ ಗಾನ ಮಾಡುವ ಕೃಷ್ಣನ ಕುರಿತು ಪದ ಹೇಳ್ತಾ ಬರ್ತಾರೆ. ಆ ಪದ ಹೇಳುವಾಗ ಅವರ ಮನಸ್ಸು ಬೃಂದಾವನಕ್ಕೆ ಹೋಗಿತ್ತು, ಕೃಷ್ಣನನ್ನೇ ನೋಡ್ತಾ ಇತ್ತು, ಅವನ ಸುತ್ತೇ ಇತ್ತು. ಅದನ್ನು ನೋಡಿದ್ರು ವ್ಯಾಸತತ್ವಜ್ಞರು, ಅವರೂ ಅಲ್ಲಿಗೆ ಹೊರಟೋದ್ರು. ಅದಕ್ಕೆ ಹೇಳ್ತಾರೆ, ಇಡೀ ಶಾಸ್ತ್ರ, ತರ್ಕ, ವ್ಯಾಕರಣ, ಮೀಮಾಂಸ ಎಲ್ಲ ಕಲ್ತುಕೊಂಡ್ರೆ ಅದರಿಂದ ಪ್ರಯೋಜನ ಏನು? ಅವನನ್ನು ಪಡೆಯೋದು ತಾನೇ ಪ್ರಯೋಜನ. ಅದೇ ಬಿಟ್ಟು ಒಣ ಇದೆಲ್ಲ ಕಟ್ಕೊಂಡು ಏನು ಉಪಯೋಗ ಅಂತ ಹೇಳ್ತಾರೆ. ಆದ್ದರಿಂದ ಅವರು ಅಲ್ಲಿಗೆ ಹೋಗಿಬಿಟ್ರು. ಭಗವಂತನ ಚಿಂತನೆ ಮಾಡ್ತಾ ಇವರು ಕಣ್ಣು ಮುಚ್ಚಿಕೊಂಡ್ರು, ಅವರು ಕಣ್ಣು ಮುಚ್ಚಿಕೊಂಡ್ರು, ಇಬ್ಬರು ಹಾಗೆ ಇದ್ದಾರೆ. ಸ್ವಲ್ಪ ಕಾಲಕ್ಕೆ ಆ ಸಮಾಧಿ ಸ್ಥಿತಿಯಿಂದ ಹಿಂದಿರುಗಿ ಬರ್ತಾ ಇದ್ದಾರೆ. ನೋಡ್ತಾರೆ ಒಬ್ಬ ಶಿಷ್ಯ ಪುಸ್ತಕ ಮುಚ್ಚಿ ಕೂತಿದ್ದಾನೆ. ಕೇಳಿದ್ರು, ಯಾಕೋ ಮುಚ್ಚಿದ್ಯಾ? ಈ ಬುದ್ಧಿ ಪ್ರಳಯಾಂತಕ, ನಮಗೆ ತೊಂದರೆ ಕೊಡಬೇಕು ಅಂದರೆ ನಮ್ಮ ಬುದ್ಧಿಯೇ ಕಾರಣ. ದೊಡ್ಡವರತ್ತ ತಲೆಹರಟೆ ಮಾಡಬಾರದು ಅಂತ ಅದಕ್ಕೆ ಹೇಳಿದ. ಹೇಳಿದ, ಏನು ಹೇಳಿದ? ಸ್ವಾಮಿ, ನೀವೇನೋ ಆ ಗೋಪಾಲಕೃಷ್ಣನ ಕುರಿತು ಹಾಡು ಹೇಳ್ತಾ ಇದ್ದಾರೆ ಅವರು, ನೀವು ಅಲ್ಲಿಗೆ ಏನೋ ಇಬ್ಬರು ಸೇರ್ಕೊಂಡು ಮಾಡ್ತಾ ಇದ್ದೀರಿ, ಮತ್ತೆ ಗೋಪಾಲಕೃಷ್ಣ ಇಲ್ಲಿ ಬಂದುಬಿಟ್ರೆ, ಆಕಳುಗಳೆಲ್ಲ ಬಂದುಬಿಟ್ರೆ, ಆ ಸಗಣಿ ನಮ್ಮ ಪುಸ್ತಕ ಮೇಲೆ ಬಿದ್ದರೆ ತೊಂದರೆ ಆಗುತ್ತಲ್ಲ, ಅದಕ್ಕೆ ಮುಚ್ಚಿಟ್ಟೆ. ತಲೆಹರಟಿ ಅಂದರೆ ಗುರುಗಳನ್ನು ಕೆಣಕುವ ಸ್ವಭಾವ ಇರುತ್ತೆ, ಗುರುಗಳ ಮೇಲೂ ಈ ಹಗುರಾದ ಭಾವನೆಗಳು ಇರುತ್ತಲ್ಲ, ಅದಿದ್ದರೆ ಅದೇ ನಮಗೆ ಕಾಷ್ಟಕ್ಕೆ ಬೆಂಕಿ ಹಚ್ಚೋದು, ಇನ್ಯಾವುದೂ ಅಲ್ಲ. ಗುರುಗಳಂದ್ರಂತೆ ಬಿತ್ತಲ್ಲೋ ಸಗಣಿ ಮುಚ್ಚೋದೇನು ಅಂದ್ರಂತೆ. ಅವನಿಗೆ ಅರ್ಥ ಆಗಲಿಲ್ಲ, ಸ್ವಲ್ಪ ಹೊತ್ತಿಗೆ ಅರ್ಥ ಆಯಿತು. ಏನು, ತನಗೆ ಏನು ಹೇಳಿದರೂ ಅರ್ಥ ಆಗಲ್ಲ ಅಂಬೋದು ಅರ್ಥ ಆಗ್ಬಿಡ್ತು. ಅಂದರೆ ಇಡೀ ಆ ವಂಶ ವಂಶ ದಡ್ರಾಗಿ ಉಳ್ಕೊಂಡ್ರು, ಯಾರಿಗೂ ಬುದ್ಧಿ ಇಲ್ಲ, ಯಾರಿಗೂ ಏನು ಹೇಳಿದ್ರು ಅರ್ಥ ಆಗಲ್ಲ. ದೊಡ್ಡವರನ್ನು ಒಲಿಸಿ ವರಬೇಡಬೇಕಾಗಿಲ್ಲ, ದೊಡ್ಡವರನ್ನು ಕೆಣಕಿ ಶಾಪವೂ ಕೇಳಬೇಕಾಗಿಲ್ಲ. ಅದೇ ಅಲ್ಲಿ ಹೇಳ್ತಾರೆ ಅಂದರೆ, ಎಲ್ಲಿಗೆ ಹೇಳಿದೆ? ಅವರು ಕೇವಲ ಪುಸ್ತಕದಲ್ಲಿ ಹೇಳಿದ ಆ ಭಗವಂತನ ಕಥೆಗಳನ್ನು ಹಾಗಂತೆ ಹೀಗಂತೆ ಅಂತಲ್ಲ, ಅನುಭವಿಸಿ ಆ ಕಾಲಕ್ಕೆ ಆ ಒಂದು ಸ್ಥಳಕ್ಕೆ ಹೋಗಿಬಿಡ್ತಾರೆ, ಆ ಟ್ರಾನ್ಸಿಗೆ ಹೋಗಿರ್ತಾರೆ. ಅದನ್ನು ಹೇಳ್ತಾರೆ, ಯೇ ಅನ್ಯೋನ್ಯತಃ ಭಾಗವತಾ ಪ್ರಸಜ್ಯ ಸಂಭಾದಯಂತೆ ಮಮ ಪೌರುಷಾಣಿ, ಒಬ್ಬರಿಗೊಬ್ಬರು ಸೇರಿಕೊಳ್ತಾರೆ. ವಿಶೇಷವಾಗಿ ನನ್ನ ಚರಿತ್ರೆಯನ್ನು ಚಿಂತನೆ ಮಾಡುತ್ತಾರೆ ಅವರು. ನ ಏಕಾತ್ಮ್ಯತಾಮ್ಮೇ ಸ್ಪೃಹಯಂತಿಕೆ ಹೇಳ್ತಾ ಇದ್ದಾರೆ ಅವರು. ವಿಶೇಷವಾಗಿರ್ತಕ್ಕಂಥ ನನ್ನ ಜೊತೆಗೆ ಏಕಾತ್ಮ್ಯತ, ನನ್ನ ಜೊತೆಗೆ ಅಂದರೆ ಐಕ್ಯವನ್ನು ಅವರು ಒಪ್ಪಲ್ಲ. ಪಶ್ಯಂತಿ ಮೇತೆ ರುಚಿರಾಣ್ಯೇ ವಸಂತಃ ಪ್ರಸನ್ನ ವಕ್ತಾರುಣ ಲೋಚನಾನಿ ರೂಪಾಣಿ ದಿವ್ಯಾನಿ ವರಪ್ರದಾನಿ ಸಾಕಂ ವಾಚಂ ಸ್ಪೃಹಣೀಯಾಂ ವದಂತಿ. ಅವರು ಯಾವಾಗಲೂ ಪಶ್ಯಂತಿ ಮೇತೆ ರುಚಿರಾಣ್ಯೇ ವಸಂತಃ, ನನ್ನ ವಿಶೇಷವಾಗಿರತಕ್ಕಂಥ ರೂಪಗಳನ್ನು ನೋಡುತ್ತಾರೆ. ಇದೇನೋ ಹೊಸ ಸಬ್ಜೆಕ್ಟ್ ಅಲ್ರಿ? ಯಾಕೆ ನಿನ್ನನ್ನು ಕುರಿತು ಮಾತಾಡುತ್ತಾರೆ, ನಿನ್ನನ್ನು ಚಿಂತನೆ ಮಾಡುತ್ತಿರ್ತಾರೆ, ಸರಿ, ನಿನ್ನನ್ನು ನಿನ್ನ ರೂಪಗಳು ನೋಡುತ್ತಾರೆ ಅಂದರೆ ಅವರ ಅಪರೋಕ್ಷ ಜ್ಞಾನ ಆಗಿದೆಯಾ ಅನ್ನೋದಕ್ಕೆ ಹೇಳ್ತಾ ಇದ್ದಾರೆ. ಹೃದಯದಲ್ಲೇ ಅಪರೋಕ್ಷ ಜ್ಞಾನಾನಂತರ ನೋಡುವಂಥವರು ಕೆಲವರು ಮೊದಲೇ ವಾಸನಾಮಯ ಮೂರ್ತಿಗಳನ್ನು ನೋಡುವಂಥವರು ಕೆಲವರು. ಆ ವಾಸನಾಮಯ ಮೂರ್ತಿಗಳು ಹೇಗಿರುತ್ತೆ? ಮನಸ್ಸಿನಿಂದ ಕಲ್ಪಿತವಾದ ಮೂರ್ತಿಗಳು, ಬಗೆಬಗೆಯಾದ ಮೂರ್ತಿಗಳು. ಆ ಮನಸ್ಸಿನ ಕಲ್ಪನೆಯು ಮನಸ್ಸಿನ ಕಲ್ಪನೆಗೆ ಮೀರಿತು. ಮಾತರ್ಥ ಆಯ್ತಾ? ಅವರು ಮನಸ್ಸಿನಿಂದ ದೇವರ ರೂಪಗಳನ್ನು ಕಲ್ಪಿಸಿಕೊಳ್ತಾ ಇರ್ತಾರಲ್ಲ, ಅದರಲ್ಲಿ ಅವರು ಎಂದೂ ಚಿಂತನೆ ಮಾಡದ ರೀತಿಯಲ್ಲಿ ರೂಪಗಳ ಚಿಂತನೆ ಬರ್ತಾ ಇರುತ್ತೆ, ಆಶ್ಚರ್ಯ ಆಗಿಬಿಡ್ತಾ ಇರುತ್ತೆ. ಆ ರೂಪಗಳೆಂಥದ್ದಿರುತ್ತೆ? ನನ್ನ ರೂಪಗಳು ಚಿಂತನೆ ಮಾಡುತ್ತಾರೆ. ಪ್ರಸನ್ನ ವಕ್ತಾರುಣ ಲೋಚನಾನಿ, ಒಳ್ಳೆ ಪ್ರಸನ್ನವಾದ ಮುಖ, ತುದಿಯಲ್ಲಿ ಕೆಂಪಾಗಿರುವ ಕಣ್ಣು. ಅರುಣಲೋಚನಾನಿ ಅಂತ ಹೇಳಿದಾಗ ಕೆಂಗಣ್ಣು ಅಂತ ಮಾಡಬೇಡಿ. ಕೆಂಗಣ್ಣು ಸಿಟ್ಟು ಬಂದಾಗ ಬರೋದು. ದೇವರ ಕಣ್ಣು ಕೆಂಗಣ್ಣು ಅಂದರೆ ಆ ತುದಿಯಲ್ಲಿ ಕೆಂಪಿರುತ್ತೆ. ರೂಪಾಣಿ ದಿವ್ಯಾನಿ ವರಪ್ರದಾನಿ, ಆ ದಿವ್ಯವಾದ ವರಪ್ರದವಾಗಿರತಕ್ಕಂಥ ರೂಪಗಳನ್ನು ವಿಶೇಷವಾಗಿ ಪಶ್ಯಂತಿ ಸಾಕಂ ವಾಚಂ ಸ್ಪೃಹಣೀಯಾಂ ವದಂತಿ. ಒಳ್ಳೆ ಮನಮುಟ್ಟುವಂಥ ನನ್ನ ಕುರಿತಾದ ವಿಶೇಷವಾದ ಯಥಾರ್ಥವಾದ ಸತ್ಯವಾದ ವಿಚಾರಗಳನ್ನೇ, ಮಾತುಗಳನ್ನೇ ಮಾತಾಡುತ್ತಾರೆ. ಮನಮುಟ್ಟುವ ರೀತಿಯಾದ ಮಾತುಗಳನ್ನು, ಸ್ಪೃಹಣೀಯಾಂ ವಾಚಂ ವದಂತಿ. ಇನ್ನು ಹೇಳ್ತಾ ಬರ್ತಾ ಇದ್ದಾರೆ. ತೈಹಿ ದರ್ಶನೀಯ ಅವಯವೈಹಿ ಉದಾರ ವಿಲಾಸ ಹಾಸ ಈಕ್ಷಿತ ವಾಮಸೂಕ್ತೈ ಹೃತಾತ್ಮನೋ ಹೃತ ಪ್ರಾಣಸ್ಯ ಭಕ್ತಿಂ ಅನ್ವಿಚ್ಛತೋ ಗತಿಮಣ್ವೀಂ ಪ್ರಯುಂಜೇ. ಇಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ. ಅಂಥ ದರ್ಶನೀಯ ಅವಯವೈಹಿ ಉದಾರ ವಿಲಾಸ ಹಾಸ ಈಕ್ಷಿತ ವಾಮ ಸೂಕ್ತೈ ಹೃತಾತ್ಮನಃ. ಆ ರೂಪಗಳ ದರ್ಶನೀಯವಾಗಿರತಕ್ಕಂಥ, ಅಂದರೆ ನೋಡಲೇಬೇಕಾದ ಅಂಥ ರೂಪಗಳ ಅವಯವಗಳು, ಅದರ ಉದಾರ ವಿಲಾಸ ಹಾಸ. ಉದಾರ ಅಂದರೆ ಏನಂತ ಅರ್ಥ ಹೇಳ್ತಾ ಇದ್ದಾರೆ? ಅವಯವಗಳು, ಆ ಅವಯವಗಳಿಂದ ಅಂದರೆ ಹೊರಗೆ ಚಿಮ್ಮಿದಂತೆ ಬರತಕ್ಕಂಥ, ಹೊರಗೆ ಪ್ರಕಟ ಆಗುವಂಥ ಉದಾರ ವಿಲಾಸ. ವಿಲಾಸ ಅಂದರೆ ಪ್ರಾಕಟ್ಯ. ಏನು? ಹಾಸ ಈಕ್ಷಿತ ವಾಮ ಸೂಕ್ತೈಹಿ. ವಾಮ ಅಂದರೆ ಸುಂದರ. ಆ ರೂಪಗಳನ್ನು ಚಿಂತನೆ ಮಾಡ್ತಾ ಇರ್ತಾರೆ, ಆ ಭಗವದ್ ರೂಪಗಳ ಅವಯವಗಳ ಚಿಂತನೆ ಮಾಡ್ತಾ ಇರ್ತಾರೆ, ಆ ಭಗವಂತನ ರೂಪಗಳ ವಿಲಾಸ ನಡಿಗೆ ಮೊದಲಾದ್ದನ್ನು ಚಿಂತನೆ ಮಾಡ್ತಾ ಇರ್ತಾರೆ, ಆ ದೇವರ ನಗುವನ್ನು ಚಿಂತನೆ ಮಾಡ್ತಾ ಇರ್ತಾರೆ, ಆ ದೇವರ ನೋಟವನ್ನು ಚಿಂತನೆ ಮಾಡ್ತಾ ಇರ್ತಾರೆ, ಆ ದೇವರ ಮಾತನ್ನು ವಿಶೇಷವಾಗಿ ಚಿಂತನೆ ಮಾಡ್ತಾರೆ. ಅದರಿಂದ ವಾಮಸೂಕ್ತೈಹಿ ಹೃತಾತ್ಮನಃ, ಅವರ ಮನಸ್ಸು ಪ್ರಾಣ ಸೆಳಕೊಂಡು ಹೋಗಿರುತ್ತೆ ದೇವರ ಕಡೆಗೆ, ನನ್ನ ಕಡೆಗೆ ಬಂದಿರುತ್ತೆ ಅವರದ್ದು, ನನ್ನನ್ನೇ ಚಿಂತನೆ ಮಾಡ್ತಾ ಇರ್ತಾರೆ. ಅಂದರೆ ಅವರ ಬೇರೆ ಕಡೆಗೆ ಅವರ ಮನಸ್ಸು ಕಿತ್ತಿದ್ರೂ ಬರಲ್ಲ, ಹಾಗೆ ಆಗ್ಬಿಟ್ಟಿರ್ತಾರೆ. ಹೃತಾತ್ಮನಃ ಹೃತಪ್ರಾಣಸ್ಯ, ಆ ಮನಸ್ಸು ಪ್ರಾಣ ಎಲ್ಲವೂ ಅಲ್ಲಿ ಹೋಗಿರುತ್ತೆ. ಅಂಥವನಿಗೆ ಭಕ್ತಿಂ ಅನ್ವಿಚ್ಛತಃ, ಇಷ್ಟು ಮಾಡುತ್ತಾ ಅವನು ಕೇಳಿದ್ದೇನು, ನನ್ನ ಸುತ್ತೇ ಬಿದ್ದಿದ್ದು, ನನ್ನ ಸುತ್ತೇ ಇದ್ದು, ನನ್ನ ಚಿಂತನೆ ಮಾಡುತ್ತಾ ಏನು ಕೇಳುತ್ತಾ ಇದ್ದಾನೆ ನನ್ನನ್ನು, ನಿನ್ನಲ್ಲಿ ಇನ್ನಷ್ಟು ಪ್ರೀತಿ ಕೊಡು, ನಿನ್ನಲ್ಲಿ ಪ್ರೀತಿ ಕೊಡು. ಆ ಪ್ರೀತಿಯಿಂದ ಬರುವ ಆನಂದ ಇನ್ಯಾವುದರಿಂದ ಬರ್ತಾ ಇಲ್ಲ. ನಿನ್ನಲ್ಲಿ ಪ್ರೀತಿ ಕೊಡು ಹರಿ, ಯಾವುದನ್ನು ಬಯಸದೇ ಇರುವ ಪ್ರೀತಿಯನ್ನು ನಿನ್ನಲ್ಲಿ ಕೊಡು ಹರಿ. ಈ ಬೆಣ್ಣೆಯನ್ನು ಕಡಿಯುವವರು, ಈಗ್ಯಾರಿಗೂ ಬೆಣ್ಣೆ ಕಡಿಯುವುದಿಲ್ಲ, ಏನೂ ಇಲ್ಲ, ಅದರಿಂದ ಅದು ಗೊತ್ತಿಲ್ಲ. ಸಾಮಾನ್ಯವಾಗಿ ಹಳ್ಳಿಯಲ್ಲಿ ಈ ಕಡಗೋಲಿಟ್ಟು ಕಡಿಯುವಂಥ ಏನು ಸಂಪ್ರದಾಯ ಇಟ್ಟುಕೊಂಡವರು ಇರ್ತಾರಲ್ವ, ಅವರೇನು ಮಾಡುತ್ತಿರ್ತಾರೆ ಅಂದರೆ, ಬೆಣ್ಣೆ ಬೇಗ ಬರಬೇಕಾದರೆ ಒಂದು ಮಾಡುತ್ತಾರೆ, ಅದು ನಮ್ಮ ಗುರುಗಳು ಹೇಳ್ತಾ ಇದ್ರು, ನಾನು ಬೆಣ್ಣೆ ತೆಗೆದಿಲ್ಲ. ಅವರು ಹೇಳುತ್ತಾರೆ, ಎದುರು ಬೆಣ್ಣೆ, ಬೆಣ್ಣೆ ಬರಲಿಕ್ಕಿಂತ ಮೊದಲು ಮೊದಲೇ ತೆಗೆದ ಬೆಣ್ಣೆ ಚೂರು ಹಾಕ್ತಾರಂತೆ, ಎದುರು ಬೆಣ್ಣೆ ಅಂತ. ಅಲ್ಲಿಂದ ಬೆಣ್ಣೆ ಬರಲಿಕ್ಕೆ ಬೇಗ ಬೆಣ್ಣೆ ಬಂದ್ಬಿಡುತ್ತಂತೆ, ಬೆಣ್ಣೆ ಪಡೀಲಿಕ್ಕೆ ಬೆಣ್ಣೆ ಹಾಕಿದ್ರು ಅಂತ, ಬೆಣ್ಣೆ ಪಡೀಲಿಕ್ಕೆ ಬೆಣ್ಣೆ ಹಾಕಿದ್ರು. ಚೆನ್ನಾಗಿದೆ. ಇಲ್ಲೂ ಅಷ್ಟೇ, ದೇವರಲ್ಲಿ ಪ್ರೀತಿಯನ್ನು ಕೊಡ್ತಾ ಇದ್ದಾರೆ ದೇವರಿಗೆ. ಏನು ಬೇಕು ನಿನಗೆ, ನನ್ನ ಮೇಲೆ ಪ್ರೀತಿ ತೋರ್ತಾ ಇದೆಯಲ್ಲ ಅಂದರೆ, ನಿನ್ನ ಪ್ರೀತಿ ಬೇಕು. ಅಲ್ಲೋ ಪ್ರೀತಿ ಕೊಡ್ತಾ ಇದೆಯಲ್ಲ, ಇನ್ನಷ್ಟು ಬೇಕು ನನಗೆ, ನಾನು ಇವಾಗ ನಿನ್ನ ಮೇಲೆ ಪ್ರೀತಿ ಮಾಡ್ತಾ ಇದ್ದೀನಲ್ಲ, ಅದಕ್ಕೆ ಫಲ ಬೇಕು. ಹೌದಾ, ಏನು ಫಲ ಬೇಕು ನಿನಗೆ ಅಂದರೆ, ಹೇಳ್ತಾರೆ ನಿನ್ನಲ್ಲಿ ಇನ್ನಷ್ಟು ಪ್ರೀತಿ ಮಾಡುವ ಬುದ್ಧಿ ಕೊಡು, ಇನ್ನಷ್ಟು ಪ್ರೀತಿ ಕೊಡು. ಈ ಪ್ರೀತಿ ನಿನ್ನ ಕೊಡ್ತಾ ಇದ್ದೇನೆ, ಇನ್ನಷ್ಟು ಪ್ರೀತಿ ನಿನ್ನ ಮೇಲೆ ನನಗೆ ಹುಟ್ಟಾಕಿದರೆ ನನ್ನಲ್ಲಿ ನೀನು ಹುಟ್ಟಾಕಬೇಕು. ಯಾವುದು? ಇನ್ನಷ್ಟು ಪ್ರೀತಿ, ಅದೇ ನನಗೆ ಫಲ. ಭಕ್ತಿಂ ಅನ್ವಿಚ್ಛತಃ, ಭಕ್ತಿಯನ್ನು ಇಚ್ಛತಃ ಕೇಳ್ತಾ ಇದ್ದಾನೆ. ಹೇಗೆ ಅನು ಇಚ್ಛತಃ ಅಂದರೆ, ನನ್ನನ್ನು ವಿಶೇಷವಾಗಿ ಚಿಂತನೆ ಮಾಡಿ 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 ನನ್ನ ಸೇವಾ ಮಾಡಿ ಕೇಳೋದು ಒಂದೇ, ನಿನ್ನಲ್ಲಿ ಇನ್ನಷ್ಟು ಭಕ್ತಿ ಕೊಡು. ಅಂಥವನಿಗೆ ಗತಿಂ ಅಣ್ವೀಂ ಪ್ರಯುಂಜೇ, ಅವನಿಗೆ ಸೂಕ್ಷ್ಮವಾದ ಗತಿಯನ್ನು ಕೊಡ್ತೇನೆ ಅಂದರು. ಅರ್ಥ ಆಗಲಿಲ್ಲ. ಏನು ಅಣು ಅಣುವಾದ ಗತಿ ಅಂದರೆ ಮೋಕ್ಷ. ಅದು ತುಂಬ ದೂರ ಆಯಿತು, ತುಂಬ ದೂರ ಆಯಿತು ಮೋಕ್ಷ. ಈ ಸದ್ಯಕ್ಕೇನು ಕೊಡಲ್ವಾ ಅಂದರೆ, ಹೇಳ್ತಾರೆ ಗತಿಮಣ್ವೀಂ ಪ್ರಯುಂಜೆ. ಏನು ಅದ್ಭುತವಾದ್ದು ಹೇಳ್ತಾರೆ ಇಲ್ಲಿ, ಇವ ಏನು ಮಾಡ್ತಾ ಇದ್ದಾನೆ ಸರಿಯಾಗಿ ನೋಡಿ. ಒಂದು ಕೆಲಸ ಮಾಡಿದ್ದಕ್ಕೆ ಪ್ರಾಫಿಟ್ ಕೊಡ್ತಾರೆ ಅಂತ, ಆ ಥರ ಈ ಸ್ಥೂಲ ದೇಹದ ಹೃದಯ ಕಮಲದಲ್ಲಿ, ಸ್ಥೂಲ ದೇಹ ಸ್ಥೂಲ, ಆ ಹೃದಯ ಕಮಲವು ಸ್ಥೂಲ, ಅಲ್ಲಿರುವ ದೇವರ ರೂಪವು ಸ್ಥೂಲ. ಎಂಥ ಸ್ಥೂಲ ರೂಪ ಅಂದರೆ, ದೇಹೇ ದೇಹಾಂಗುಷ್ಟಮಿತೋ ಹರಿ, ಈ ದೇಹದಲ್ಲಿ ದೇಹಾಂಗುಷ್ಟದಷ್ಟು ಇರ್ತಾನೆ, ದೊಡ್ಡ ರೂಪದಿಂದ ಇರ್ತಾನೆ. ಆ ರೂಪ ಚಿಂತನೆ ಮಾಡುತ್ತಾ ಆ ರೂಪವನ್ನು ಕೂಡ ನಾನಾ ರೀತಿಯ ವಾಸನಾಮಯವಾದ ರೂಪವನ್ನು ಚಿಂತನೆ ಮಾಡ್ತಾ ಇದ್ದರೆ, ಅಲ್ಲಿಗೆ ಆ ಧ್ಯಾನದಲ್ಲಿ ಸಬ್ಜೆಕ್ಟೇ ಬೇರೆ ಇದೆ. ಹುಚ್ಚರು ಯಾರು ಇಲ್ಲ ಅಲ್ಲಿ, ಎಲ್ಲ ಎಕ್ಸ್ಪರ್ಟ್ಸೇ ಇದ್ದಾರೆ. ಆ ಭಗವಂತನ ರೂಪವನ್ನು ಮನಸ್ಸಿನಲ್ಲಿ, ಯಾವುದೋ ಪ್ರತಿಮಾ ತಮಗಿಷ್ಟವಾದ ಗುರುಗಳು ಕೊಟ್ಟ ಪ್ರತಿಮಾ, ಅದು ಗುರುಗಳು ಯಾವ ಪ್ರತಿಮಾ ಕೊಡುತ್ತಾರೋ ಅದನ್ನು ಉಪಾಸನೆ ಮಾಡಬೇಕಂತೆ. ಅದಕ್ಕೆ ಗುರುಗಳು ಯಾವ ಪ್ರತಿಮಾ ಕೊಡುತ್ತಾರೆ, ಒಳಗಿದ್ದವ ಯಾವುದು ಕೊಡಿಸ್ಬೇಕೋ ಅವರು ಕೊಡುತ್ತಾರೆ, ಅದರಲ್ಲಿ ಬೇರೆ ಇಲ್ಲ. ಗುರುಗಳು ಕೊಟ್ಟ ಪ್ರತಿಮೆಯನ್ನಿಟ್ಟುಕೊಂಡು ಅಲ್ಲಿ ಭಗವಂತನನ್ನ ಚಿಂತನೆ ಮಾಡುತ್ತಾ ನೋಡಿ 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 ಆ ಕಾಪಿ ಹೃದಯದಲ್ಲಿ ತೆಕ್ಕೋಬೇಕು, ಆ ಮೂರ್ತಿ ಹಾಗೇ ಹೃದಯದಲ್ಲಿ ಬರಬೇಕು. ಅದನ್ನು ವಾಸನಾಪರೋಕ್ಷ ಅಂತ ಕರೀತಾರೆ. ಆ ಮೂರ್ತಿ ಹಾಗೇ ಬಂದರೆ ಆ ಮೂರ್ತಿಯಲ್ಲಿ ದೇವರನ್ನು ಚಿಂತನೆ ಮಾಡ್ತಾ ಬಂದಂಥ ಭಕ್ತನಿಗೆ ಆ ಮೂರ್ತಿ ಇವ ಸುಮ್ಮನೆ ಚಿಂತನೆ ಮಾಡಿದ್ದಷ್ಟೇ, ಆ ಒಳಗಿದ್ದ ದೇವ ಏನು ಮಾಡುತ್ತಾನೆ, ಇವನು ಇವನ ಮೂಲಕ ಅವನೇ ಆ ಸ್ವಾಮಿಯೇ ಆ ವಾಸನಾಮಯವಾದ ಮೂರ್ತಿಯನ್ನು ನಿಲ್ಲಿಸಿದ್ದಾನಲ್ವಾ, ಆ ಮೂರ್ತಿ ಕದಲಾಡಲಿಕ್ಕೆ ಶುರುವಾಗುತ್ತೆ, ಇವರ ಜೊತೆಗೆ ಇದ್ದಕ್ಕಿದ್ದಂತೆ ಮಾತಾಡುತ್ತೆ, ಏನು ಧ್ಯಾನದಲ್ಲೇ ಮಾತಾಡುತ್ತೆ, ನಡೆದಾಡುತ್ತೆ, ಕುಣಿದಾಡುತ್ತೆ. ಅದು ಆ ಕಲ್ಪನೆ ಇವ ಮಾಡಿರಲ್ಲ, ಆಶ್ಚರ್ಯವಾಗಿ ನೋಡ್ತಾ ಇರ್ತಾನೆ, ನಾನು ಕಲ್ಪನೆ ಮಾಡಿದಂಥ ಈ ಮೂರ್ತಿ ಇದೇನು ಕುಣಿತಾ ಇದೆಯಲ್ಲ, ಇದೇನು ನಾನು ಅಂದುಕೊಳ್ಳದ ರೀತಿಯಲ್ಲಿ ಪ್ರವರ್ತನೆ ಮಾಡುತ್ತಾ ಇದೆಯಲ್ಲ ಅಂತ ನೋಡ್ತಾ 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 ಇದು ಹೇಳಿದ್ದು ಆ ವಾಸನಾಮಯ ಮೂರ್ತಿ. ಇವರು ಕೊಟ್ಟಂತಹ ಪ್ರತಿಮಾ ಆಕಾರದಲ್ಲಿ ವಾಸನಾಮಯ ಮೂರ್ತಿ ಮೂಡಿರುತ್ತೆ, ಪ್ರತಿಮೆಯೇ ಡಿಟ್ಟೋ ಕಾಪಿ ಬಂದಿರುತ್ತಲ್ಲ, ಆ ಪ್ರತಿಮೆ ಹೋಗಿ ಹೋಗಿ ಆ ಸ್ಥಾನದಲ್ಲಿ ವಾಸನಾಮಯ ಮೂರ್ತಿಯೇ ನಿಜವಾದ ವಾಸನಾಮಯ ಮೂರ್ತಿ ಅಂದ್ರೆ ಏನರ್ಥ? ಹಾ, ಪ್ರತಿಮೆಯನ್ನ ನೋಡಿ ನೋಡಿ ಅದರ ಅನುಭವದಿಂದ ಆ ಪ್ರತಿಮೆಯಂತ ಆಕಾರ ಬಂದರೆ ಅದೊಂದು ವಾಸನಾಮಯ ಮೂರ್ತಿ. ಹಾಗೆ ಕದಲಾಡುವ ನಮ್ಮನ್ನು ನೋಡತಾ ನೋಡತಾ ಅಂಥದ್ದೇ ಪ್ರಿಂಟ್ ತೆಕ್ಕೊಂಡ್ರೆ ಆ ವಾಸನಾಮಯ ಮೂರ್ತಿ ಕದಲಾಡುತ್ತಲ್ವ, ಹಾಗೆ ಸ್ವಾಮಿ ಅಲ್ಲಿ ಕದಲಾಡುವ ತನ್ನ ವಾಸನಾಮಯ ಮೂರ್ತಿ ಪ್ರತ್ಯಕ್ಷ ಆಗುವಂತೆ ಮಾಡುತ್ತಾನೆ. ಅದನ್ನು ವಾಸನಾಪರೋಕ್ಷ ಅಂತಾರೆ. ಆ ಮೂರ್ತಿ ಕದಲಾಡುತ್ತೆ, ಮಾತಾಡುತ್ತೆ, ಎಲ್ಲ ಮಾಡುತ್ತಾ ಇರುತ್ತೆ, ವಿಚ್ ಈಸ್ ಅನ್ಎಕ್ಸ್ಪೆಕ್ಟೆಡ್ ಫಾರ್ ದಿಸ್ ಪರ್ಸನ್. ಆಶ್ಚರ್ಯ ನೋಡ್ತಾ ಇರ್ತಾನೆ. ಆ ರೀತಿಯಲ್ಲಿ ಅಲ್ಲೇ ಅವನನ್ನೇ ನೋಡುತ್ತಾ, ಅವನಲ್ಲೇ ಭಕ್ತಿಯನ್ನು ಬೇಡತಾ, ಅಲ್ಲೇ ಇರತಕ್ಕಂಥ ಜೀವನಿಗೆ ದೇವರು ಗತಿಂ ಅಣ್ವೀಂ ಪ್ರಯುಂಜೆ, ಸೂಕ್ಷ್ಮವಾದ ಗತಿಯನ್ನು ಕೊಡ್ತೇನೆ ಅಂದರು. ಅರ್ಥ ಏನು? ಆ ವಾಸನಾಮಯ ಮೂರ್ತಿಯಿಂದ ಮನಸ್ಸು ಒಳಗೆ ಹೋಗಿಬಿಡುತ್ತೆ, ಹೋಗಿ ಎಲ್ಲಿ ಸೂಕ್ಷ್ಮ ರೂಪಗಳೇನಿವೆ ಭಗವಂತನದ್ದು ಬಿಂಬಮೂರ್ತಿ ದರ್ಶನ, ಅಲ್ಲಿವರೆಗೆ ಸೂಕ್ಷ್ಮ ರೂಪದ ಹತ್ತಿರ ಆ ಗತಿ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಇದನ್ನೇ ಭಾಗವತದಲ್ಲಿ ಮೊದಲಿಂದ ಹೇಳಿದ್ದು, ಸ್ಥೂಲ ರೂಪದ ಹೊರಗಿನ ಬ್ರಹ್ಮಾಂಡಾಧಾರವಾದ ಸ್ಥೂಲ ರೂಪದ ಚಿಂತನೆ, ಅದರಿಂದ ಈ ಶರೀರದ ಸುತ್ತು ಇರತಕ್ಕ ಸ್ಥೂಲ ರೂಪದ ಚಿಂತನೆ, ಅದರಿಂದ ಸ್ಥೂಲ ದೇಹದಲ್ಲಿರುವ ಬಿಂಬರೂಪದ ಚಿಂತನೆ, ಅದರಿಂದ ಸೂಕ್ಷ್ಮ ರೂಪದ ದರ್ಶನ. ಯಾವುದು? ಅಣುವಾದ ಜೀವ ಅವನಲ್ಲಿ ಅಣುವಾಗಿ ಪರಮಾಣುವಾಗಿ ನಿಂತಿರತಕ್ಕ ಆ ಭಗವಂತನ ನೋಡುವ ಕಣ್ಣನ್ನ ದೇವರು ಕೊಡ್ತಾರೆ. ಅದನ್ನ ಹೇಳ್ತಾ ಇದ್ದಾರೆ, ಗತಿ ಮಣ್ವೀಂ ಪ್ರಯುಂಜೆ. ಇನ್ನ ವಿಶೇಷವಾಗಿ ಹೇಳ್ತಾರೆ, ಅಥೋ ಅಥೋ ವಿಭೂತಿಂ ಮಮ ಮಾಯಯ ಚಿತಾಂ ಐಶ್ವರ್ಯಮಷ್ಟಾಂಗಂ ಅನುಪ್ರವೃತ್ತಂ ಶ್ರಿಯಂ ನ ದೇವೀಂ ಸ್ಪೃಹಯಂತಿ ಭದ್ರಾಂ ಪರಸ್ಯ ಮೇತೆ ಶೃಣ್ವತೆ ಹಿ ಲೋಕೆ. ವಿಶೇಷವಾಗಿರತಕ್ಕಂಥ ಅಷ್ಟಾಂಗಂ ಅನುಪ್ರವೃತ್ತಂ, ಎಂಟು ಅಂಗಗಳಿಂದ ಕೂಡಿಕೊಂಡು ಈ ಒಂದು ಭಕ್ತಿಯ ಯೋಗ, ಭಕ್ತಿ ಯೋಗ ಜ್ಞಾನದಿಂದ ಕೂಡಿಕೊಂಡ ಭಕ್ತಿ ಭಕ್ತಿಯ ಯೋಗ ಉಪಾಯ ದೇವರ ಮೇಲೆ ಪ್ರಯೋಗ, ಅಂದರೆ ಪ್ರೀತಿಯ ಪ್ರಯೋಗ ದೇವರ ಮೇಲೆ. ಆ ಪ್ರೀತಿ ಪ್ರಯೋಗ ಮಾಡುವ ಕಾಲಕ್ಕೆ ವಿಶೇಷವಾಗಿ ಏನು 8 ಅಂಗಗಳಿದೆ ಅಂತ ಹೇಳ್ತಾ ಬರ್ತಾ ಇದ್ದಾರೆ. ಅಂಥ ಅದ್ಭುತವಾಗಿರತಕ್ಕಂಥ ಅಷ್ಟಾಂಗ ಯೋಗವಿದು. ಐಶ್ವರ್ಯಂ ಮಮ ಮಾಯಯಾ ಚಿತಾಂ ಐಶ್ವರ್ಯಂ ಅಷ್ಟಾಂಗಂ ಅನುಪ್ರವೃತ್ತಂ. ಅವರವರ ಗುರುಗಳ ಅನುಗ್ರಹ ಅವರ ಸಾಧನೆಗೆ ತಕ್ಕಂತೆ ಅನುಪ್ರವೃತ್ತಂ, ಒಳಗೊಳಗೆ ಏನು ಅದ್ಭುತವಾಗಿ ಹೆಡೆಯೆತ್ತಿ ಬರತಕ್ಕಂಥ ಅದ್ಭುತವಾಗಿರತಕ್ಕಂಥ ಅಷ್ಟಾಂಗ ಯೋಗ ಅವರಿಗೆ ಸಿದ್ಧಿ ಆಗ್ತಾ ಬರುತ್ತೆ. ಶ್ರಿಯಂನ ದೇವೀಂ ಸ್ಪೃಹಯಂತಿ ಭದ್ರಾಂ ಪರಸ್ಯ ಮೇತೆ ಅಶ್ನುಮತೇ ಹಿ ಲೋಕೆ. ನನ್ನ ವಿಶೇಷವಾದ ರೂಪದ ಚಿಂತನೆಯನ್ನು, ಸೂಕ್ಷ್ಮವಾದ ರೂಪದ ಪರಮಾಣುವಾದ ರೂಪದ ಚಿಂತನೆಯನ್ನು ಮಾಡಲಿಕ್ಕೆ ಅಷ್ಟಾಂಗ ಯೋಗ ಅವರಲ್ಲಿ ಒಡಮೂಡಿ ಬರ್ತಾ ಇರುತ್ತೆ. ಹೇಳ್ತಾರೆ ಅನುಪ್ರವೃತ್ತಂ, ಈ ಹೊರಗಿನ ಚಿಂತನೆಗೆ ತಕ್ಕಂತೆ ಒಳಗೊಳಗೆ ಒಡಮೂಡಿ ಬಂದಿರತಕ್ಕಂಥ ಆ ಒಂದು ಅಷ್ಟಾಂಗ ಯೋಗ, ಅದೊಂದು ವಿಭೂತಿ. ನನ್ನ ಇಚ್ಛೆಯಿಂದ ವಿಶೇಷವಾಗಿ ಬಂದಿರತಕ್ಕಂಥದ್ದು ಐಶ್ವರ್ಯಂ, ಅದ್ಭುತವಾದ ಐಶ್ವರ್ಯ. ಅವರು ಹೊರಗಿನ ಯಾವ ಐಶ್ವರ್ಯವನ್ನು ಬಯಸುವುದಿಲ್ಲ, ಕೇವಲ ನನ್ನನ್ನೇ ಚಿಂತನೆ ಮಾಡುತ್ತಾ ಇರ್ತಾರೆ, ನನ್ನನ್ನೇ ಪಡೆಯುತ್ತಿರ್ತಾರೆ, ನನ್ನ ಹತ್ತಿರ ಇರ್ತಾರೆ. ಇನ್ನೇನು ಅವರಿಗೆ ಬೇಕಾಗಿದ್ದಿರಲ್ಲ, ಅವರಿಗೆಲ್ಲವನ್ನ ನಾನು ಕೊಡ್ತೇನೆ. ಅಂದರೆ ಎಲ್ಲವನ್ನು ನಾನು ಕೊಡ್ಲಿಕ್ಕೆ ಹೋದಾಗ ಅದರಲ್ಲಿ ಅವ್ರ ರುಚಿ ಇರಲ್ಲ, ಬೇಡ ಅಂತಾರೆ. ನೀನೇ ಬೇಕು ಹರಿಯೇ, ನಿನ್ನನ್ನು ಚಿಂತನೆ ಮಾಡುವ ಸೌಭಾಗ್ಯ ಕೊಡು ಅಂತ ಹೇಳ್ತಾರೆ. ಅದರಲ್ಲೇ ಕರಗಿ ಹೋಗಿರ್ತಾರವರು. ಇಲ್ಲಿ ಹೇಳ್ತಾ ಇದ್ದಾರೆ ನಿನ್ನ ಚಿಂತನೆ ಮಾಡುವುದು ಸರಿ, ಮಧ್ಯದಲ್ಲೇ ಇದೆಲ್ಲ ಹೋಗಿಬಿಟ್ರೆ ಹೇಳ್ತಾರೆ ನ ಕರ್ಹಿಚಿತ್ ಮತ್ಪರಾಹ ಶಾಂತರೂಪಾಹ ನಂಕ್ಷಂತಿ ಮೇ ನೋ ನಿಮಿಷೋ ಲೇಢಿ ಹೇತಿ ಯಶಾಮಹಂ ಪ್ರಿಯ ಆತ್ಮ ಸುತಶ್ಚ ಸಖಾ ಗುರು ಸುಹೃದೋ ದೈವಮಿಷ್ಟಂ. ಈ ಒಂದು ಈ ಶ್ಲೋಕದಲ್ಲಿ ಅದ್ಭುತವಾದ ಅರ್ಥಗಳನ್ನು ಹೇಳ್ತಾ ಬರ್ತಾ ಇದ್ದಾರೆ. ಅದನ್ನು ಪುನಃ ನಾಳೆ ನೋಡೋಣ. ನಾಳೆ 10 ಗಂಟೆಗೆ ಸೇರಿದಾಗ ನೋಡೋಣ. ಎಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣಮಸ್ತು.